ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾಜೇತ್ಯ ಸಂಖ್ಯೋರ್ ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮ ವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಎದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿಂದ ದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ 21st ಪದ್ಯದಲ್ಲಿ ಬಲ್ಲಿದರಿಗೆ ಅತಿ ಬಲ್ಲಿದನು ಸರಿ ಇಲ್ಲ ಇವಾಗೆ ಆವಲ್ಲಿ ನೋಡಲು, ಅಂದ್ರೆ ದೇವರಿಗೆ ಸರಿಸಾಟಿಯಾದವರು ಯಾರು ಇಲ್ಲ. ಅದು ನೆಕ್ಸ್ಟ್ ಪದ್ಯದಲ್ಲಿ ಇನ್ನು ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ ಹೇಳ್ತಾರ. ಸೊ ಹಾಗಿರುವಾಗ ಖುಲ್ಲಮಾನ, ಖುಲ್ಲ ಖುಲ್ಲ ಅಂದ್ರೆ ದುರಹಂಕಾರಿಗಳು ಅಂದ್ರೆ ದೋಷಯುಕ್ತರು ಅಂದ್ರೆ ದುಷ್ಟರು, ದೋಷಿಗಳು ಅಂದ್ರೆ ಎಲ್ಲರನ್ನೂ ದೋಷಿ ಇರುತ್ತೆ, ಬಟ್ ಇಲ್ಲಿ ಹೇಳೋದು ದುರಭಿಮಾನ, ದುರ ಅಹಂಕಾರಿಗಳು, ಕೆಟ್ಟ ಜನ, ಖುಲ್ಲ ಮಾನವ. ಸೊ ಮಾನವರು, ಖುಲ್ಲ ಮಾನವರು ಅಂದ್ರೆ ಒಂದು ಅಲ್ಪ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಈ ದೇವರು ಎಷ್ಟು ಅವತಾರಗಳು ಕಥೆಗಳು ಎಲ್ಲ ಬರುತ್ತೆ, ದುರ್ಯೋಧನಾದಿಗಳೆಲ್ಲ ಮಾನವ ಜನ್ಮ ತಾಳಿ ಈ ಭೂಮಿಯಲ್ಲಿ ಬರೋದು, ಭೂಮಿಯಲ್ಲಿ ಹುಟ್ಟಿ ಬರುವಂತವರು ಮಾನವರು ಅತೀ ಅಲ್ಪರು, ಆಸ್ ಇಟ್ ಈಸ್ ಅವ್ರಿಗೆ ಯಾವ ಶಕ್ತಿ ಏನು ಇರೋದಿಲ್ಲ ಅವರಿಗೆ. ಆ ಒಂದು ದುಷ್ಟ ಮಾನವರು, ಖುಲ್ಲ ಮಾನವರು, ದುರ್ಜನರು, ಏ ಖುಲ್ಲ ಮಾನವರ ಒಲ್ಲ ಅವರನ್ನ ಯಾವಾಗ್ಲೂ ಅವನು ಒಲ್ಲ, ಅವನನ್ನ ಅಷ್ಟು ದುಷ್ಟರನ್ನ ಅವನು ಸ್ವೀಕಾರ ಮಾಡೋದಿಲ್ಲ. ಅಂದ್ರೆ ಅವರಿಗೆ ಅನುಗ್ರಹ ಅಂದ್ರೆ ಏನೋ ಅವರ ಸಾಧನೆಯನ್ನ ಮಾಡಿಸ್ತಾನ ಹೊರತು ಅವರಿಗೆ ಹಿ ಡಸನ್ ಪುಟ್ ದೆಮ್ ಆನ್ ದ ಅದರ್ ಪ್ಯಾತ್, ತನಗೆ ತನಗೆ ಪ್ರಿಯರಾಗಿ ಮಾಡಿಕೊಳ್ಳೋದಿಲ್ಲ, ಒಲ್ಲ ಅವರು ಮಾಡುವಂತ. ಅದಕ್ಕೆ ಒಂದು ಪಾಪ್ಯುಲರ್ ಎಕ್ಸಾಂಪಲ್ ನಮ್ಮ ದುರ್ಯೋಧನ ಮುಂತಾದವರು ಮಾಡಿದ್ದ ಯಾಗ ಯಜ್ಞಗಳು ಏನು ಅವನು ಸ್ವೀಕಾರ ಅವನು ಮಾಡೋದೇ ಇಲ್ಲ. ಅಂದ್ರೆ ಸ್ವೀಕಾರ ಮಾಡೋದಿಲ್ಲ ಅಂದ್ರೆ ಅದಕ್ಕೆ ಅವರಿಗೆ ಆ ಫಲ, ಒಂದು ಯಾಗ ಇರುತ್ತೆ, ಯಾಗದ ಮುಖ್ಯ ಉದ್ದೇಶ ಎಲ್ಲ ದೊಡ್ಡ ಫಲ ಮೋಕ್ಷಾದಿ ಫಲಗಳು ಅದಕ್ಕೆ ಬರಬೇಕಾಗಿರತ್ತ, ಇದ್ರನು ಆ ಫಲಗಳನ್ನ ಅವನ ಇಂಟೆನ್ಷನ್ ಅವನ ಸ್ವಭಾವದಲ್ಲೇ ಹಾಗೆ ಇಲ್ಲವೋ ಆದ ಕಾರಣದಿಂದ ಅವನಿಗೆ ಇಂಟೆನ್ಷನ್ ಯಾವತ್ತೂ ಭಕ್ತಿ ಎಂಬುದಲ್ಲಿ ಇಲ್ಲ, ಅಲ್ಲಿ ಆ ಧರ್ಮವೇ ಅಲ್ಲಿ ಇಲ್ಲ. ಆದ ಕಾರಣದಿಂದ ಅವನಿಗೆ ಆ ಯಾಗಗಳು ಮಾಡಿದ್ರು ಮಹಾಫಲ ಸಿಕ್ಕೋದೇ ಇಲ್ಲ, ಅಲ್ಪ ಫಲಗಳು ಸಿಕ್ಕತ್ತ. ಆ ಅಲ್ಪ ಫಲಗಳು ಎಂಥದ್ದು ಸಿಕ್ಕತ್ತ ಅಂದ್ರೆ ಅವನಿಗೆ ಒಳ್ಳೆಯ ಕುಲ ಸಿಕ್ಕತ್ತ, ಕುಲದಿಂದ ಮದ ಬರತ್ತ, ದೇಹದ ಪುಷ್ಟಿ ಬರುತ್ತ, ಇನ್ನು ಅವನ ದುಷ್ಟ ಸಾಧನೆಗೆ ಆಗತ್ತ. ಅದಕ್ಕೆ ಅವನ ಸೇವೆಯೇನಲ್ಲ, ಕುಲ್ಲ ಮಾನವರ ಒಲ್ಲ ಅಪ್ರತಿಮಲ್ಲ ಮಲ್ಲ ಮಲ್ಲ ಮಲ್ಲರು ಮಲ್ಲ ಇದ್ದ ಮಲ್ಲ ಮಲ್ಲ ಮಲ್ಲರು ಅಂತ ನಾವು ಹೇಳ್ತೀವಿ ಜಟ್ಟಿಗಳು, ಆ ಮಲ್ಲರು ಮಲ್ಲರಿಗೆ ಪ್ರತಿಮಲ್ಲ ಮಲ್ಲ ಜಟ್ಟಿಗಳು ಮೀನ್ ಸ್ಟ್ರೆಂಗ್ತ್ ಇರುವಂತವರು ಅದಕ್ಕೆ ಪ್ರತಿಮಲ್ಲ. ನಮ್ಗೆ ಪ್ರತಿಯಾಗಿ ಒಂದು ಮಲ್ಲ ಇರ್ತಾನೆ, ಅವನಿಗೆ ಪ್ರತಿಯಾಗಿರೋದು ಪ್ರತಿಮಲ್ಲ, ಆಪೊನೆಂಟ್ ಇರೋರು ಮಲ್ಲನಿಗೆ ಪ್ರತಿಮಲ್ಲ, ಅವನಿಗೆ ಅಪ್ರತಿಮಲ್ಲ. ಅಪ್ರತಿಮಲ್ಲ ಅಂದ್ರೆ ಅವನಿಗೆ ಅವನಿಗೆ ಸಾಟಿಯಾದವರು ಯಾರು ಇಲ್ಲ, ಇವನೇ ಮಲ್ಲ. ಮಲ್ಲ ಮಲ್ಲನಿಗೆ ಪ್ರತಿಮಲ್ಲ, ಪ್ರತಿಮಲ್ಲ ಅಂದ್ರೆ ವಿರೋಧಿಗಳು, ನಮ್ಗೆ ವಿರೋಧ ಆಪೋಸಿಟ್ ಸೈಡ್ ಪ್ರತಿಮಲ್ಲ, ಇವನಿಗೆ ಅದು ಇಲ್ಲ ಅಪ್ರತಿಮಲ್ಲ. ಇವನಿಗೆ ಪ್ರತಿಮಲ್ಲರು ಇಲ್ಲ, ಇವನನ್ ಯಾಕೆ ಇಲ್ಲ ಅಂದ್ರೆ ಇವನೇ ಎಲ್ಲದರಿಂದ ಈ ವ್ಯಾಪ್ತಿ ಸಂಧಿಯಲ್ಲಿ ಭಗವಂತನೇ ಎಲ್ಲರಲ್ಲಿ ನಿಂತು ಮಾಡುತ್ತಾ ಇದ್ದಾನೆ. ನಿಂತು ಮಾಡೋವಾರ್ಗೆ ಇವನನ್ನ ಅಪೋಸ್ ಮಾಡ, ಇವಾಗ ದುರ್ಯೋಧನ ಇದ್ದಾನೆ, ದುರ್ಯೋಧನನಲ್ಲಿ ಅವ್ರು ಏನ್ ಹೇಳ್ತಾರಲ್ಲಿ ದುರ್ಯೋಧನಲ್ಲಿ ವಾಯುವಿನ ಆವೇಶ ಇರ್ಲೇಬೇಕಲ್ಲ, ವಾಯುದೇವರು ಇರ್ಲೇಬೇಕು, ಅಲ್ಲಿ ಶಕ್ತಿ ಬರಬೇಕು, ಎಲ್ಲದಕ್ಕೇನು ಅವರು ಇರ್ತಾರೆ, ವಾಯುದೇವರು ಇರ್ತಾರೆ, ಅಲ್ಲಿ ಭಗವಂತನು ಇರ್ತಾನೆ ನ್ಯಾಚುರಲಿ. ಸೊ ಇವನೇ ಅವರಲ್ಲಿನೂ ಇರೋವಾಗ ಅದಕ್ಕೆ ಇವನಿಗೆ ಪ್ರತಿಮಲ್ಲರ್ ಅವನಿಗೆ ಪ್ರತಿಮಲ್ಲರ್ ಇರ್ಲಿಕ್ಕೆ ಏನು ಸಾಧ್ಯತೆನೇ ಇಲ್ಲ, ಬಿಕಾಸ್ ಇವನು ಎಲ್ಲಾ ಕಡೆನೂ ಇದ್ದಾನೆ, ಇವನಿಲ್ಲದ ಸ್ಥಳ ಇಲ್ಲ, ಇವನೇ ಸ್ವತಂತ್ರವಾಗಿ ಎಲ್ಲವನ್ನು ಕೊಡಬೇಕು. ಇದನ್ನ ನೆಕ್ಸ್ಟ್ ಪದ್ಯದಲ್ಲಿ ಇನ್ನೂ ಒಂದು ಚಂದಾಗಿ ಒಳ್ಳೆ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಅಪ್ರತಿಮಲ್ಲ ಯಾರಿಗೆ, ಜಗಕ್ಕೆಲ್ಲ, ಜಗತ್ತು ಅಂದ್ರೆ ಈ ಒಂದು ಜಡವಾದ ಜಗತ್ತಾಗಲಿ, ಆ ಜಗತ್ತಲ್ಲಿ ಗಚ್ಚತೀತಿ ಜಗತ್ ಅಂತ ಹೇಳೋ ಈ ಜಗತ್ ಅಂದ್ರೆ ಜಗತ್ತಲ್ಲಿ ಉಳ್ಳವರು ಎಲ್ಲ ಎಲ್ಲ 14 ಲೋಕಗಳಲ್ಲೇನು ಇರುವಂತವ್ರು ಯಾರನೇ ಇವರಿಗೆ ಸಮರೇ ಇಲ್ಲ ಅಂದ್ರೆ ಇವನಕ್ಕಿಂತ ಅಧಿಕರು ಇಲ್ಲವೇ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಇನ್ನೊಂದು ಇದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಉದಾಹರಣೆಯಲ್ಲಿ ಒಂದು ಏನ್ ವಿಷಯ ಬರುತ್ತೆ ಅಂದ್ರೆ, ಎರಡು ವಿಷ್ಣು ಸಹಸ್ರನಾಮದಲ್ಲಿ ಬಂದ ಎರಡು ನಾಮಗಳನ್ನು ವಿಶೇಷವಾಗಿ ಇಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಈ ವಿಷಯ ಇಲ್ಲಿ ಏನ್ ಬರುತ್ತೆ ಅಂದ್ರೆ, ಇಲ್ಲಿ ಹೇಳಿದಂತೆ ಈ ಪದ್ಯದಲ್ಲಿ 21st ಪದ್ಯದಲ್ಲಿ ಹೇಳಿದಂತೆ, ಚೇತನ ಜಡ, ಚೇತನದಲ್ಲಿನೂ ಆಯ್ತು ಜಡಗಳಲ್ಲಿನೂ ಆಯ್ತು ಅಂದ್ರೆ ಹೇಳುವಾಗ ಚೇತನ ಜಡ ಸೇರಿದ್ದೆ ನಮ್ಗೆ ಈ ಭೂಮಿಯಲ್ಲಿ. ಮಾನವರು ಅಂತ ಹುಟ್ಟಬೇಕಂದ್ರೆ ಚೇತನ ಜಡ ಸೇರಿ, ಆರ್ ಎಲ್ಲಿ ಹುಟ್ಟಬೇಕು ಅಂದ್ರೆ ಚೇತನ ಜಡದಿಂದ ಸೇರಿರುವಂಥದ್ದು. ಸೊ ಚೇತನ ಆಗಲಿ ಜಡ ಆಗಲಿ ಇವರ ಸಂಬಂಧದಿಂದ ಚೇತನದಲ್ಲಿನೂ ಕ್ರಿಯೆ ಇದೆ, ಚೇತನಲ್ಲಿನೂ ವಿಕಾರ ಅಂಬೋ ಕ್ರಿಯೆ ಇದೆ. ಒಂದು ಒಂದು ವಿಕಾರವನ್ನ ಹೊಂದತ್ತ ಒಂದು ಬೆಟ್ಟ ಇದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನದಿ ಹೋಗಿ 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 ಆ ಬೆಟ್ಟವನ್ನ ಕರಗಿಸುತ್ತ. ಸೊ ಹೀಗೆ ಚೇತನದಲ್ಲಿ ಜಡದಲ್ಲಿ ಬರೀ ಜಡದಲ್ಲಿ ವಿಕಾರಗಳು ಕಾಣುತ್ತ, ಚೇತನದಲ್ಲಿ ಇರುವಂತ ಜ್ಞಾನ ಇಚ್ಛಾ ಶಕ್ತಿಗಳು ಇರುತ್ತ, ಪ್ರಕಾಶ ರೂಪವಾಗಿ ಇರುತ್ತದು. ಆ ಶಕ್ತಿಗಳಾಗಲಿ ಆರ್ ಮೋಕ್ಷದಲ್ಲಿ ಆ ಚೇತನ ಇರುವಂತದ್ದಾಗಲಿ, ಮತ್ತು ಇದು ಚೇತನ ಜಡ ಸಂಬಂಧದಿಂದ ಬಂದ ಈ ದೇಹದಿಂದ ಈ ಒಂದು ಜಗತ್ತಿನಲ್ಲಿ ಇರುವಂತಹ ವ್ಯಾಪಾರಗಳು ಅಂದ್ರೆ ಏನು, ಕ್ರಿಯೆಯನ್ನ ಅಭಿವ್ಯಕ್ತಿ. ಸೊ ಎಲ್ಲಿ ಎಲ್ಲಿ ಈ ಚೇತನ ಜಡದಿಂದ ಏನೇನು ಕ್ರಿಯೆಗಳು ಕಾಣಿಸುತ್ತೋ ಅಲ್ಲಿ ಕಾಣಿಸಬೇಕಂದ್ರೆ ಆಯಾ ಅಧಿಷ್ಠಾನದಲ್ಲಿ, ಅಂದ್ರೆ ಇವಾಗ ಮಾತಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಮಾತಾಡುವಿಕೆ ಪ್ರಾಣ ಇದೆ ಎಲ್ಲ ಇದೆ, ಇದ್ರೂ ಇಲ್ಲ ಇದ್ರೂ ಒಂದು ವಿಶೇಷ ಇಲ್ಲಿ ಏನು ಅಂದ್ರೆ ನಾನು ಮಾತಾಡ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಾ. ಸೊ ಆ ಒಂದು ಅಧಿಷ್ಠಾನವನ್ನ ಇಟ್ಕೊಂಡು ದೇವರು ಎಲ್ಲ ಕಡೆ ವ್ಯಾಪ್ತವಾಗಿದ್ದರೂ ನನ್ನ ಬಾಯಿ ಅಂಬ ಅಧಿಷ್ಠಾನದಿಂದ ಈ ಒಂದು ವ್ಯಾಪಾರ ಕಾಣಿಸುತ್ತೆ ಅಂದ್ರೆ ಅವನು ಅದನ್ನ ತೋರಿಸ್ತಾ ಇದ್ದಾನೆ. ಸೊ ಹೀಗೆ ಅವನ ಸೊ ಅಧಿಷ್ಠಾನದಲ್ಲಿ ಇದು ಯಾವ ಯಾವ ಅಂದ್ರೆ ಎಲ್ಲಾ ಕಡೆನೂ ಕ್ರಿಯೆ ಆಕ್ಚುಲಿ ಆಗುತ್ತೆ. ಒಂದು ಚೇತನ ಜೀವ ಇದ್ದಾನೆ ಅಂದ್ರೆ ಒಂದೊಂದು ಸೆಲ್ಲಿನೂ ಒಂದೊಂದು ಲೈವ್ ಸೆಲ್ಸ್ ಒಂದೊಂದಲ್ಲಿನೂ ಕ್ರಿಯೆ ಕಾಣಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ಪ್ರಾಧಾನ್ಯ, ಮಾತಿಗೆ ಪ್ರಾಧಾನ್ಯ, ಕೇಳುವಿಕೆಗೆ ಪ್ರಾಧಾನ್ಯ, ಉಳಿದದ್ದು ಬ್ಯಾಕ್ಗ್ರೌಂಡ್ಲಿ ಎಲ್ಲಾ ಕ್ರಿಯೆ ಉಪಲಕ್ಷಣತೆಯ ಎಲ್ಲಾ ಕ್ರಿಯೆಗಳು ಆಗ್ತಾನೆ ಇರುತ್ತೆ. ಸೊ ದೇವರು ಎಲ್ಲಾ ಕಡೆನೂ ವ್ಯಾಪ್ತವಾಗಿರಬೇಕು. ಆಯಾ ಅಧಿಷ್ಠಾನಗಳು ಮುಖ್ಯವಾಗಿ ಬಾಯಿ ಎಂಬ ಅಧಿಷ್ಠಾನದ ವ್ಯಕ್ತ ಆಗುತ್ತೆ. ಸೊ ಈಗ ಅವನು ಮಾಡ್ತಾ ಇದ್ದಾನೆ, ಇದನ್ನ ಒಂದು ಎಕ್ಸಾಂಪಲ್ ಇಂದ ತೋರಿಸ್ತಾ ಇದ್ದಾರೆ. ಇದಕ್ಕೆ ತಪ್ತ ಲೋಹವು ನೋಲ್ಪ ಜನರಿಗೆ ಸಪ್ತ ಜಿಹ್ವನ ತೆರದಿ ತೋರ್ಪುದು, ಲುಪ್ತ ಪಾವಕ ಲೋಹ ಕಾಣ್ಬದು ಪೂರ್ವದೋಪಾದಿ, ಸಪ್ತ ವಾಹನ ನಿಖಿಲ ಜನರುಳು ವ್ಯಾಪ್ತನಾದದರಿಂದ ಸರ್ವರೂ ಆಪ್ತರಾಹಿಹರೆಲ್ಲ ಕಾಲದ ಹಿತವ ಕೈಕೊಂಡು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತಪ್ತ ಲೋಹವು ಅಂದರೆ ಎಕ್ಸಾಂಪಲ್ ಹೇಗೆ ಅಂದರೆ ಲೋಹ ಅಂತ ಹೇಳುವಾಗ ಇದು ನಮಗೆ ಚಿಂತನೆಗೆಲ್ಲ ಬರಬೇಕಂತ ನಮ್ಮ ಮನೆಗಳಲ್ಲಿ ನಾವು ಅಡುಗೆ ಮಾಡ್ತೀವಿ. ಬೇಸಿಕಲಿ ದಟ್ಸ್ ವಾಟ್ ವಿ ಡೂ. ಸೊ ಅಡುಗೆ ಮುಂತಾದ ಮಾಡೋದು ದಟ್ಸ್ ಒನ್ ಎಕ್ಸಾಂಪಲ್. ಅಡುಗೆ ಮಾಡುವಾಗ ಅದನ್ನು ಒಂದು ಸ್ಟವ್ ಮೇಲೆ ಇಟ್ಟು ಕಾಯಿಸ್ತೀವಿ. ಲೋಹದ ಪಾತ್ರೆ ಲೋಹದ ಪಾತ್ರೆ ಯಾವುದೇ ಒಂದು ಪಾತ್ರೆ ಇಟ್ಟು ನಾವು ಕಾಯಿಸಿದಾಗ ಏನಾಗುತ್ತೆ, ಆವಾಗ ತಪ್ತ ಲೋಹವು ಅಂದರೆ ಆ ಲೋಹ ಆ ವೆಸಲ್ ಅದು ಏನಾಗುತ್ತೆ, ಚೆಂದಾಗಿ ಕಾಯುತ್ತೆ. ಅಂದ್ರೆ ಇಟ್ ಗೆಟ್ಸ್ ಹೀಟೆಡ್, ದಾಹಕ ಶಕ್ತಿ ಬರುತ್ತೆ, ಆಮೇಲೆ ಅದು ಉಷ್ಣ ಮುಂತಾದ್ದು ಬರುತ್ತೆ. ಇದು ಆ ಬೆಂಕಿಯ ಸಂಪರ್ಕದಿಂದ, ಬೆಂಕಿ ಇದೆ ಬೆಂಕಿಯಲ್ಲಿ ಹಾಕಿದೆ. ಆರ್ ಯು ಯು ಇನ್ನು ಫ್ಯಾಕ್ಟ್ರೀಸ್ ಅದು ಇದು ಎಲ್ಲ ನೋಡುವಾಗ ಬೆಂಕಿ ವೆನ್ ದೇ ಪುಟ್ ದ ಹೀಟ್ ವೆನ್ ದ ಹೀಟ್ ಲೋಹ ಎಕ್ಸಾಂಪಲ್ ಯಾಕೆಂದ್ರೆ ಒಂದು ಲೋಹ ಪರ್ಫೆಕ್ಟ್ ಆಗಿ ಅಲ್ಲಿ ಚೆಂದಾಗಿ ಕಾಣಿಸುವಂಥದ್ದು. ಒಂದು ಲೋಹ ಇಸ್ ಹೀಟೆಡ್, ಕಬ್ಬಿಣವನ್ನ ಅವನು ಚೆಂದಾಗಿ ಕಾಯಿಸಿದ್ರೆ ಅದು ಕೆಂಪಾಗತ್ತೆ. ಬೆಂಕಿನೂ ಹಾಗೇನೆ, ಬೆಂಕಿಯಲ್ಲಿ ಆ ಒಂದು ಚೆಂದಾಗಿ ಆ ಒಂದು ಕಟ್ಟಿಗೆ ಉರಿಯತ್ತ, ಅದು ಚಂದ ಕೆಂಡ ಚಂದ ಕೆಂಪಾಗಿ ಇರೋದು ಕಪ್ಪು ಕಾಣೋದು ಕೆಂಪಾಗಿ ಕಾಣತ್ತೆ ಅದು ಅಂದ್ರೆ ತಪ್ತ. ಸೊ ನೋಡ್ಪ ಅದು ನೋಡುವಾಗ ಹೇಗಿರುತ್ತೆ, ಅದು ನೋಡಿದ್ರೆ ಅದು ಬೆಂಕಿ ತಪ್ತ ಲೋಹವು ನೋಡ್ಪ ಜನ ಯಾರು ಅದನ್ನ ನೋಡ್ತಾರೋ ಅದನ್ನ ಅದು ಬೆಂಕಿ ಅಂತೇನೆ ಕಾಣತ್ತ. ಇಲ್ಲಿ ಏನು ನಮ್ಮ ದೇಹದಲ್ಲಿಂದ ಸೇಮ್ ಥಿಂಗ್, ಎಲ್ಲರೂ ಅಂದ್ರೆ ಚೇತನ ವಸ್ತುಗಳಾಗಲಿ ಜಡ ವಸ್ತುಗಳಾಗಲಿ, ನಾವು ಚೇತನ ಜಡ ಮಿಶ್ರತ ನಾವು ಯಾರೇ ಆಗಲಿ ಅದು ಏನ್ ದೇವರ ಸಂಪರ್ಕ, ದೇವರು ಅಂಬೋ ಅಗ್ನಿ, ಅಗ್ನಿಯಿಂದ ಕ್ರಿಯೆ ಆಗುತ್ತೆ, ಅಗ್ನಿ ಅಗ್ನಿ ರೂಪವಾಗಿ ದೇವರು ಒಳಗೆ ಇದ್ದಾಗೆ ಮಾತ್ರ, ವಿಶೇಷವಾಗಿ ಇದ್ದಾಗ ಮಾತ್ರ ಇಲ್ಲಿ ಪಾತ್ರ ಲೋಹ ಇದ್ದೆ, ಲೋಹ ಇದ್ದೇ ಇರುತ್ತೆ, ಲೋಹದಲ್ಲಿ ಅಗ್ನಿಯ ಸಂಪರ್ಕ ಎಲ್ಲಿ ಆಗತ್ತೋ ಅಲ್ಲಿ ಕಾರ್ಯಗಳು ಕಾಣುತ್ತೆ, ಅಲ್ಲಿ ಕಾರ್ಯಗಳು ಕಾಣುತ್ತೆ. ಹಾಗೇನೆ ದೇವರು ಈ ದೇಹದಲ್ಲಿ, ನಮ್ಮ ಈ ದೇಹದಲ್ಲಿ ಪ್ರಾಣ ಶಕ್ತಿ ಇದೆ. ಈ ಅಗ್ನಿ ಏನು ಅಂದ್ರೆ ಪ್ರಾಣಾಗ್ನಿ. ಈ ಪ್ರಾಣಾಗ್ನಿ, ಪ್ರಾಣಾಗ್ನಿಯನ್ನ ವಾಕ್ಯ ವಾಯುದೇವರು ಅಂತ ನಾವು ಹೇಳ್ತೇವೆ. ಪ್ರಾಣಾಗ್ನಿಯನ್ನ ಪ್ರೇರಣೆ ಮಾಡುವುದು ನಾರಾಯಣನೇ, ಅವನೇ ಮುಖ್ಯ ಅಗ್ನಿ, ಅವನೇ ಪ್ರೇರಣೆ ಮಾಡ್ತಾನೆ. ಪರಮ ಮುಖ್ಯ ಪ್ರಾಣ ತೊಲಗ ಆ ದೇಹವನ್ನು ಪೆಣವೆಂದು ಪೇಳುವರು ಸುಜನ ಸುಜನರು ಅಂತ ಅಂದ್ರೆ ನಾವು ಇದು ಮದ್ದನಾಮದಲ್ಲಿ ಬರುತ್ತಲ್ಲ ಹಾಗೆ ಪರಮ ಮುಖ್ಯ ಪ್ರಾಣ. ಸೊ ಆ ಪ್ರಾಣ ಶಕ್ತಿ ಪ್ರಾಣಾಗ್ನಿ ಎಷ್ಟು ದಿವಸ ಇರುತ್ತೋ ಆವಾಗ ಈ ದೇಹದಲ್ಲಿ ಎಲ್ಲಾ ಚೇಷ್ಟೆಯನ್ನೂ ಕಾಣುತ್ತೆ. ಮಾತಾಡ್ತೀವಿ, ಓಡಾಡ್ತೀವಿ, ನಮ್ಮ ನಮ್ಮ ವಿದ್ಯೆಗಳು, ನಮ್ಮ ನಮ್ಮ ಸಾಮರ್ಥ್ಯ ಎಲ್ಲ, ಬಟ್ ವಿ ಡೋಂಟ್ ಸಿ ದಟ್ ಲೋಹ ಸದೃಶವಾದ ಈ ದೇಹ ನಮ್ಗೆ ಕಾಣಿಸೋದೇ ಇಲ್ಲ. ಚಂದಾಗೆ ಕೆಂಡ ಬಂದು ಹಾಗೆ ಕೆಂಪಾಗಿ ಕಾಣುತ್ತೋ ಹಾಗೆ ಈ ದೇಹದಿಂದ ಎಲ್ಲಾ ಕಾರ್ಯಗಳು ಕಾಣುತ್ತೆ. ದೇವರು ಇದ್ದಾಗೆ, ಪ್ರಾಣಶಕ್ತಿ ಇದ್ದಾಗೆ ಕಾಣುತ್ತೆ. ಆ ಪ್ರಾಣಶಕ್ತಿ ಪ್ರಾಣಶಕ್ತಿ ಇರೋ ತನಕ ನಾವು ಹೇಗೆ ಇರ್ತೀವಿ ಅದು ಹೇಳ್ತಾರೆ. ತಪ್ತ ಲೋಹ ನೋಲ್ಪ ಜನ ಸಪ್ತ ಜಿಹ್ವನ. ಸಪ್ತ ಜಿಹ್ವ ಅಂದ್ರೆ ನಮ್ಗೆ ಗೊತ್ತ, ಸಪ್ತ ಜಿಹ್ವ ಅಂದ್ರೆ ಏಳು ನಾಲಿಗೆ ಇರುವಂತ ಅಗ್ನಿ. ಆ ಅಗ್ನಿಯಂತೆ ತೋರ್ಪುದು, ತೆರದಿ ತೋರ್ಪುದು. ಲುಪ್ತ ಪಾವಕ, ಲುಪ್ತ ಪಾವಕ ಅಂದ್ರೆ ಆ ಒಂದು ಅಗ್ನಿ ಆರಿದ ಮೇಲೆ ಅಲ್ಲಿ ಇರುವಂತ ಅಗ್ನಿ ಇಸ್ ವಿಡ್ರಾನ್. ಆವಾಗೇನು ಲೋಹ ಕಾಣ್ಬೋದು, ಅದು ತಿರ್ಗಾ ಲೋಹ ಹೇಗಿತ್ತು ಹಾಗೇನೆ ಕಾಣುತ್ತೆ. ಲೋಹ ಕಾಣ್ಬೋದು ಪೂರ್ವದೋಪಾದ್, ಇಟ್ ಇಸ್ ಲೈಕ್ ಹೌ ಇಟ್ ವಾಸ್ ಬಿಫೋರ್, ಹಾಗೇನೆ ಅದು ಕಾಣುತ್ತೆ. ಹಾಗೇನೆ ಸಪ್ತವಾಹನ ನಿಖಿಳ ಜನರಳು ವ್ಯಾಪ್ತನಾದದರಿಂದ, ಅವನು ಕಂಪ್ಲೀಟ್ ಆಗಿ ವ್ಯಾಪ್ತನಾಗಿ ಈ ದೇಹದಲ್ಲಿ ಪೂರ್ತಿ ಆ ಜೀವನನ್ನ ಹೊತ್ತುಕೊಂಡು ಈ ದೇಹ ಪೂರ್ತಿ ಇದ್ದಾನೆ ಅವನು. ಇದ್ದ ಕಾರಣದಿಂದ ಸರ್ವರು ಆಪ್ತರಾಹಿಹರ್ ಎಲ್ಲ ಕಾಲದಿ ಹಿತವ ಕೈಕೊಂಡ. ಅಂದ್ರೆ ಏನು, ಈ ದೇಹದಲ್ಲಿ ಇವನು ಎಷ್ಟು ದಿವಸ ಇರ್ತಾನೋ ಆವಾಗ ನಮ್ಗೆ ಎಲ್ರು ಆಪ್ತರು, ನಮ್ ಸುತ್ತ ಇರುವವರು. ಇವನ ತಾಯಿ ತಂದೆ ಅವ ತಾಯಿ ಮಗುವನ್ನ ಪ್ರೀತಿ ಮಾಡ್ತಾಳೆ, ಅದೇ ತಾಯಿ ಪ್ರೀತಿ ಮಾಡ್ತಾಳೆ, ತಂದೆ ಪ್ರೀತಿ ಮಾಡ್ತಾರೆ. ಸೊ ಮಕ್ಕಳು, ಗಂಡ, ಮಕ್ಕಳು, ಮಿತ್ರರು, ಬಾಂಧವರು, ವಿದ್ಯೆ ಇದ್ರೆ ಎಲ್ರೂ ನಮ್ಮನ್ನ ಹೊಗಳುತ್ತಾರೆ. ಎಲ್ಲವೂ ನಮ್ಗೆ ಒಂದು ಮಾನ ಮರ್ಯಾದೆ ಎಲ್ಲವನ್ನೂ ನಮಗೆ ಕೊಡ್ತಾರೆ. ಎಷ್ಟು ದಿವಸ ನಮ್ಮಲ್ಲಿ ಇವನು ಇರೋ ತನಕನೆ ಅವನೇ, ಅದೇ ಹೇಳ್ತಾರೆ, ಅವನೇ ಪ್ರಾಣ ಹೋಯ್ತು ಅಂದ್ರೆ ಹೀಗೇನೆ ಪ್ರಾಣ ಹೋಯ್ತು ಅಂದ್ರೆ ಯಾವ ಈ ಅಧಿಷ್ಠಾನ ದೇಹ ಅಂಬೋ ಈ ಒಂದು ಅಧಿಷ್ಠಾನದಲ್ಲಿ ಎಲ್ಲಿನೋದು ಕಾಣೋದಿಲ್ಲ, ಪ್ರಾಣಶಕ್ತಿ ಇಲ್ಲ. ದೇವರು ಹೊರಟು ಹೋದ್ರೆ, ಮುಖ್ಯ ಪ್ರಾಣ ಹೊರಟು ಹೋದ್ರೆ, ದೇವರ ಜೊತೆ ಮುಖ್ಯ ಪ್ರಾಣ ಹೊರಟು, ದೇವರನ್ನ ಕರ್ಕೊಂಡು ಮುಖ್ಯ ಪ್ರಾಣ ಹೊರಟು ಹೋದ್ರೆ ಅಂತ ಹೇಳ್ತಾರೆ. ಬಟ್ ದೇವರು ಮುಖ್ಯ ಪ್ರಾಣನ ಸಹಿತವಾಗಿ ದೇವರು ಈ ದೇಹವನ್ನ ಜೀವನ ಕರ್ಕೊಂಡು ಹೋಗ್ಬಿಟ್ರೆ ಈ ಜೀವದಲ್ಲಿ ನೋಡಿದ್ರೆ ಅಂಜಿಕೆ. ಅದಕ್ಕೆ ಏನು ಮಾಡ್ತೀವಿ ನಾವು, ಅದನ್ನು ಇಟ್ಟುಕೊಳ್ಳೋದು ಇಲ್ಲ ನಾವು. ಸೊ ಹಾಗೆ ಆಗ್ಬಿಡತ್ತೆ ಅಂಬೋದಕ್ಕೆ ಹೇಳ್ತಾ ಸರ್ ಹೇಳ್ತಾರೆ ಆಪ್ತರಾಹ. ಸೊ ಆಪ್ತರು ಸೊ ಅದಕ್ಕೆ ಇದರಿಂದ ಏನು ಅಂದ್ರೆ ಯಾರು ನಮ್ಗೆ ಆಪ್ತರಾಗಿ, ಸೊ ಇದರಿಂದ ಕನ್ಕ್ಲೂಷನ್ ಬಿಕಮ್ಸ್ ಈ ಎಕ್ಸಾಂಪಲ್ ಅಂತ ತುಂಬಾ ಈಸಿ ಆಗ್ಬಿಡತ್ತೆ. ದೇವರು ಎಷ್ಟು ದಿವಸ ಇರ್ತಾನೋ, ಒಂದು ಇರೋದು ಮಾತ್ರ ಇಲ್ಲ, ಆಯಾ ಅಧಿಷ್ಠಾನವನ್ನ ಇಟ್ಟುಕೊಂಡು ಆ ಒಂದು ಪ್ರೀತಿ, ತಂದೆ ಮಕ್ಕಳಲ್ಲಿ ಪ್ರೀತಿ ಮಾಡೋದು, ಮಕ್ಕಳು ತಂದೆಯಲ್ಲಿ ಪ್ರೀತಿ ಮಾಡೋದು, ಇದಕ್ಕೆ ಬರಬೇಕಂದ್ರೆ ಅಲ್ಲಿ ಅವನು ಇರೋದು ಮಾತ್ರ, ವ್ಯಾಪ್ತಿ ಮಾತ್ರ ಕಾರಣ ಅಲ್ಲ. ವ್ಯಾಪ್ತರಾಗಿ ಇದ್ರು ಆಪ್ತನ, ವಿಶೇಷವಾಗಿ ಆಪ್ತರಾಗೆ ಆ ಪರಸ್ಪರ ಹೇಳಿದಾಗೆ ನವಾರೆ ಪತ್ಯುತ್ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಪೂರ್ತಿ ಉದ್ದಕ್ಕೆ ಹೇಳ್ತಾ ಹೋಗ್ತಾರೆ. ಒಂದೊಂದು ಮೈತ್ರಿಯಿಗೆ ಯಜ್ಞವಾಲ್ಕರು ಹೇಳ್ತಾ ಹೋಗ್ತಾರೆ. ಸೊ ದೇವರು ವ್ಯಾಪ್ತನಾಗಿ ಇರಬೇಕು, ವ್ಯಾಪ್ತನಾಗಿದ್ದು ಆಯಾ ಅಧಿಷ್ಠಾನ ಮೂಲಕವಾಗ ಆಯಾ ಒಂದು ರೂಪದಿಂದ ಅವನು ವ್ಯಕ್ತ ಮಾಡಿಸಿ ಅದು ಇವರಲ್ಲಿನೂ ಇರಬೇಕು, ತಂದೆಯಲ್ಲಿನೂ ಇರಬೇಕು, ಮಕ್ಕಳಲ್ಲಿನೂ ಇರಬೇಕು. ಪರಸ್ಪರ ಇರೋವಾಗ ಅಲ್ಲಿ ಆ ಒಂದು ಪ್ರೀತಿ ಆಪ್ತತ್ವ ಬರುತ್ತೆ. ಸೊ ಇದು ಅವನೇ ಮಾಡಿಸೋದು ಅಂಬೋದೇ ಅಂತ. ಸೊ ಸಪ್ತವಾಹನ ನಿಖಿಳ ಜನರೋಳು ವ್ಯಾಪ್ತನಾದದರಿಂದ ಸರ್ವರು ಅವನು ವ್ಯಾಪ್ತನಾಗಿದ್ದಾನೆ, ವ್ಯಾಪ್ತನಾಗಿದ್ದ ಅಂತದ ವಿಶೇಷವಾಗಿ ಆಪ್ತನಾಗ ಇನ್ ಅವೇ ಅಕ್ಸೆಪ್ಟಬಲ್ ಆ ರೂಪದಿಂದಲೂ ಇದ್ದಾನೆ, ವ್ಯಾಪ್ತಿಯೂ ಇದ್ದಾನೆ, ಆಪ್ತನಾಗೂ ಇದ್ದ ಕಾರಣ ಸರ್ವರು ಆಪ್ತರಾಗಿ ಎಲ್ಲರೂ ನಮ್ಗೆ ಪ್ರೀತಿ ಮಾಡುತ್ತಾರೆ. ಯಾಕೆಂದ್ರೆ ಇವನು ಅಲ್ಲಿ ಇರೋದು, ಅಲ್ಲಿ ಪ್ರೀತಿ ಭಾವವನ್ನು ಅವನು ತೋರಿಸ್ತಾನೆ. ಸೊ ಭಗವಂತನೇ ಎಲ್ಲವನ್ನು ಮಾಡ್ತಾನೆ, ಆಪ್ತರಾಹಿಯರು ಎಲ್ಲ ಕಾಲದೆ ಹಿತವ ಕೈಕೊಂಡು. ಸೊ ಆ ಒಂದು ಹಿತ ರೂಪದಿಂದ ಅವನಿದ್ದು ಎಲ್ಲವೂ ಹಿತವ ಕೈಕೊಂಡು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿರುವಂತಹ ಕೆಲವು ಪದ್ಯಗಳು ವಿಶೇಷವಾಗಿ ಇದು ಹೇಳ್ತಾರೆ, ವಿಶೇಷವಾಗಿ ಇಲ್ಲಿ ಸಪ್ತವಾಹನ ಸಪ್ತ ಜಿಹ್ವನ ಅಂತ ಬರ್ತಾರೆ. ಸಪ್ತ ಜಿಹ್ವನ ಅಂತ ಬರುವಾಗ ಸಪ್ತ ಜಿಹ್ವ ಅಂತ ಹೇಳೋದಿಕ್ಕೆ ಸಂಬಂಧವಾಗಿ ಅಗ್ನಿಗೆ ಹೋಲಿಸ್ತಾ ಇದ್ದಾರೆ. ಯಾಕೆ ಅಗ್ನಿ ಜೊತೆಯಲ್ಲಿ ಹೋಲಿಸ್ತಾ ಸಪ್ತ ಜಿಹ್ವನ ತೆರದಿ. ಸೊ ನೋಡ್ಪದೆ ಸಪ್ತ ಜಿಹ್ವನ ನಮ್ಮ ದೇಹದಲ್ಲಿ ಸಪ್ತ ಜಿಹ್ವ ತೆರದಿ ಅಂತ ಅಗ್ನಿ ಜೊತೆಯಲ್ಲಿ ಯಾಕೆ ಹೋಲ್ತಾರೆ ಅಂದ್ರೆ ಬೆಂಕಿ ಎಂಬುದು ಒಂದು ಇನ್ನೊಂದು ಆ ಶಬ್ದದ ಅರ್ಥ ನಾವು ನೋಡಿದ್ದೀವಿ. ಅಗ್ನಿ ಅಂದ್ರೆ ಚಲಿಸದೇ ಇರುವಂತ ವಸ್ತುಗೆ ಚಲನೆ ಕೊಡುವವನು ಅಂತ ಆಗತ್ತೆ. ಸೊ ಚಲನೆ ಕೊಡ್ತಾನೆ, ಪ್ರಾಣಶಕ್ತಿಯನ್ನು ಇಟ್ಟು ಆ ಚಲನೆ ಶಕ್ತಿಯನ್ನ ಅವನು ಕೊಡ್ತಾನೆ. ಸೊ ಅದಕ್ಕೆ ಅಗ್ನಿಯನ್ನ ಹೇಳಿದ್ದಾರೆ. ಇನ್ನು ಸಪ್ತಜಿಹ್ವ ಅಂತ ಇಲ್ಲಿ ಹೇಳುವಾಗ ಇದು ಅಗ್ನಿಯ ಬಗ್ಗೆ ಕೆಲವು ಅಂಶಗಳನ್ನ ಹೇಳ್ತಾರೆ. ಸಪ್ತಜಿಹ್ವ ಅಂದ್ರೆ ಏಳು ನಾಲಿಗೆಗಳು ಬರುವಾಗ ನಾವು ಅದು ಹಿಂದೇನು ನೋಡಿದ್ದೀವಿ. ಹಾಗೆ ಏಳು ನಾಲಿಗೆ ಅಂದ್ರೆ ಕಾಳಿ ಆ ಒಂದು ಬೆಂಕಿ ಹೋಮ ಮಾಡುವಾಗ ಆ ಅಗ್ನಿಕುಂಡದಿಂದ ಅಗ್ನಿ ಒಂದನ್ನೇ ನಾವು ನೋಡ್ತೀವಿ. ಅದು ಏಳು ನಾಲಿಗೆಗಳು ಇರತ್ತಂತ. ಏಳು ನಾಲಿಗೆಗಳು ಅಂದ್ರೆ ನಮಗೆ ಕಣ್ಣಿಗೆ ಅಷ್ಟು ಕಾಣೋದಿಲ್ಲ. ಏಳು ನಾಲಿಗೆ ಯಾಕೆಂದ್ರೆ ಈ ಅಗ್ನಿ ದೇವನಿಗೆ ಕಣ್ಣ ಮುಂದೆ ತೋರಿಸುವಂತ ಇದಕ್ಕಿಲ್ಲ, ಅಗ್ನಿ ದೇವನಿಗೆ ಹೇಳ್ತಾರೆ. ಈ ಏಳು ನಾಲಿಗೆಗಳಿಗೆ ಏಳು ಹೆಸರುಗಳು: ಕಾಳಿ, ಕರಾಳಿ, ಮನೋಜವ, ಸುಲೋಹಿತ, ಸುಧೂಮ್ರ, ಸ್ಫುಲಿಂಗ, ವಿಶ್ವರುಚಿ ಅಂತ ಏಳು ನಾಲಿಗೆಗಳು. ಸೊ ಈ ಏಳು ನಾಲಿಗೆಗಳಲ್ಲಿ ಆ ಏಳು ನಾಲಿಗೆಗಳಿಗೆ ಏಳು ಬಣ್ಣನೂ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ಏಳು ಇದು ಡೀಟೇಲ್ಸ್ ಸಂಕಷ್ಣ ಒಡೆಯರು ಕೊಟ್ಟಿದ್ದಾರೆ, ಮತ್ತು ಅಗ್ನಿಕಾರ್ಯ ಮುಂತಾದ ಪುಸ್ತಕಗಳಲ್ಲಿ ಆ ಮೂಲ ಪುಸ್ತಕಗಳಲ್ಲಿನೂ ಅಪೌರೋಹಿತ್ಯ ಇದೆಲ್ಲ ಮಾಡ್ತಾರಲ್ಲ, ಅವರುಗಳು ಮಾಡುವಾಗಲೂ ಅವರುಗಳಿಗೆ ಇದು ತಿಳಿದಿರಬೇಕಂತೆ. ಯಾವ ನಾಲಿಗೆಯಲ್ಲಿ ಏನು ಆಹುತಿಯನ್ನ ಹಾಕಬೇಕು ಎಂಬುದು ಗೊತ್ತಿರಬೇಕು ಅಂತ. ವಿವಾಹ ಎಲ್ಲದಕ್ಕೇನು ಬಳಸ್ತೀವಿ, ವಿವಾಹಕ್ಕೆ ದಿನಾಗಲೂ ನಾವು ಮಾಡುವಂತ ನಾವು ಅಂದ್ರೆ ಅಧಿಕಾರಿಗಳು ಮಾಡುವಂತ ಅಗ್ನಿ ಕಾರ್ಯಗಳು ಇರುತ್ತೆ. ಆಮೇಲೆ ಹೋಮ ಹವನಗಳು ಪ್ರತ್ಯೇಕವಾಗಿ ಮಾಡೋದು, ಆಮೇಲೆ ನಾಮಕರಣ ಮುಂತಾದ ಸಂಸ್ಕಾರಗಳು, ಸೊ ಅನೇಕ ಕಾರ್ಯಗಳು, ಕೊನೆಯಲ್ಲಿ ಅಂತ್ಯಷ್ಟಿ ಅದು ಇರುತ್ತೆ. ಸೊ ಮಾಡುವಾಗ ಈ ಹವಿಸ್ಸುಗಳನ್ನ ಯಾವ ಯಾವ ಹವಿಸ್ಸನ್ನ ಯಾವ ಯಾವ ನಾಲಿಗೆಯಲ್ಲಿ ನಾಲಿಗೆ ಕಾಣಿಸುತ್ತಾ ಅವ್ರಿಗೆ ಅಂದ್ರೆ ಇಲ್ಲ, ಆ ಡೈರೆಕ್ಷನ್ ಇಟ್ಟುಕೊಳ್ತಾರೆ. ಡೈರೆಕ್ಷನ್ ಇಟ್ಟುಕೊಂಡು ಎಲ್ಲಿ ಎಲ್ಲಿ ಹಾಕಬೇಕು ಅಂತ ಈ ಒಂದು ವೇದಗಳಲ್ಲಿ, ವೇದಕ್ಕೆ ಅನುಗುಣವಾಗಿರುವಂತಹ ಗೃಹ್ಯ ಸೂಕ್ತಗಳಲ್ಲಿ ಇದೆಲ್ಲ ಎಲ್ಲಿ ಎಲ್ಲಿ ಅಂತ ವಿವರಣೆ ಕೊಟ್ಟಿದ್ದಾರೆ. ಸೊ ಹೀಗೆ ಅದು ಸಂಕಷ್ಣ ಒಡೆಯರ ಪುಸ್ತಕದಲ್ಲಿ ಅವರು ಒಂದು ಚಾರ್ಟ್ ತರ ಕೊಟ್ಟು ಈ ಅಗ್ನಿ ಕಾಳಿ ಎಂಬೋ ಒಂದು ನಾಲಿಗೆ, ಆ ನಾಲಿಗೆಯಿಂದ ಒಂದೊಂದು ನಾಲಿಗೆನು ಮೂರು ವಿಷಯ ಒಂದು ಕ್ರತು ಅಂತ ಹೇಳ್ತಾರೆ. ಒಂದೊಂದು ಹೋಮ ಯಾವುದು ತಕೊಳತ್ತ ಅಂತ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ವೈಶ್ವದೇವ ಮಾಡ್ತೀವಿ ಅಂದ್ಕೊಳ್ಳಿ. ನಾವೆಲ್ಲ ವೈಶ್ವದೇವ ಯಾರು ಮಾಡ್ತಾರೋ, ವೈಶ್ವದೇವ ಮಾಡುವ ಅಧಿಕಾರಿಗಳಿದ್ರೆ ಅದು ಎಲ್ಲಿ ಕಾಣತ್ತಂದ್ರೆ ಕರಾಳಿ ಎಂಬುದಲ್ಲಿ ಕಾಣತ್ತಂತ. ಕರಾಳಿ ಎಂಬುದು ಅದು ಯಾವ ಬಣ್ಣದಿಂದ ಇದೆ, ಕನಕ ಬಣ್ಣದಿಂದ ಇರತ್ತಂತ. ಸೊ ವೈಶ್ವದೇವ, ಆಮೇಲೆ ದರ್ಶಪೂರ್ಣ ಮಾಸ ಅಂತ. ದರ್ಶಪೂರ್ಣ ಮಾಸ ಅಂದ್ರೆ ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ಮಾಡುವಂತ ಆವಾಗ ವಿಶೇಷವಾಗಿ ಕೊಡುವಂಥದ್ದು, ಅದು ಈ ಒಂದು ಕರಾಳಿ ಎಂಬ ಜಿಹ್ವೆಯಲ್ಲಿ ಕೊಡ್ಬೇಕಂತ. ಅತ್ಯಗ್ನಿಷ್ಠ ಹೋಮ ಅಂತ ಆ ಕಾಲಗಳಲ್ಲಿ ಇವಾಗ ಯಾರು ಜಾಸ್ತಿ ಇಲ್ಲ, ಅದು ಮಾಡ್ತಾ ಅದು ಇದೆಲ್ಲೇ ಕೊಡೋದು. ಸೊ ಒಂದೊಂದಕ್ಕೇನು ಮೂರು ಮೂರು ಅಂತ ಅವರು ಚಾರ್ಟ್ ಕೊಟ್ಟು ಹಾಕಿ ಚಾರ್ಟ್ ಕೊಟ್ಟು ಏನೇನು ಅಂತ ಎಷ್ಟು ಅಂದ್ರೆ ಇದರಿಂದ ನಾವು ಏನು ಮಾಡ್ತೀವಿ ಅಂದ್ರೆ ಇವಾಗ ಏನು ಮಾಡಲ್ಲ, ತಿಳ್ಕೊಳ್ಳೋದು. ಸೊ ಹೀಗೆ ಈ ಒಂದು ಸಪ್ತಜಿಹ್ವ ಅಂತ ಇರತ್ತಂತ. ಸೊ ಈ ಸಪ್ತಜಿಹ್ವ ಹೇಳುವಾಗಲೇ ಏನಿದು ಸಪ್ತಜಿಹ್ವ ಅಂತ ಹೇಳುವಾಗ ಹೇಳ್ತಾರ, ಈ ಒಂದು ಅಗ್ನಿಗೆ ಈ ಅಗ್ನಿಗೆ ನಾಲಿಗೆಗಳು ಹೇಗಿರುತ್ತೆ ಅಂದ್ರೆ ಅಗ್ನಿಗೆ ಎರಡು ಮುಖ ಅಂತ ಹೇಳ್ತಾರೆ. ನಾವು ಅದನ್ನು ನೋಡ್ತೀವಿ, ಹವ್ಯವಾಹನ ಕವ್ಯವಾಹನ ಅಂತ ಎರಡು, ಒಂದು ಎರಡು ಮುಖಗಳು, ಎರಡು ಮುಖ, ಒಂದು ದೇವತೆಗಳಿಗೆ ತಂದುಕೊಡೋದು, ಇನ್ನೊಂದು ಇದು ಪಿತೃಗಳಿಗೆ ಹೊಯ್ಯೋದು. ಸೊ ಎರಡು ಮುಖಗಳಿರುತ್ತೆ. ಸೊ ಎರಡು ಮುಖಗಳಿಗೆ ಟೋಟಲಿ ಏಳು ನಾಲಿಗೆ ಇರುತ್ತಂತ. ಬಲಭಾಗದಲ್ಲಿ ಅಗ್ನಿಯ ರೂಪ ಚಿಂತನೆ ಅವ್ರು ಮಾಡ್ತಾರ, ಅಗ್ನಿಯ ಬಲಭಾಗದಲ್ಲಿ ಬರೋದು ನಾಲ್ಕು ನಾಲಿಗೆ, ಎಡಭಾಗದಲ್ಲಿ ಬರೋದು ಮೂರು ನಾಲಿಗೆ ಇರತ್ತಂತ. ಸೊ ಈ ನಾಲಿಗೆಯಿಂದ ಈ ಅಗ್ನಿ, ಇಲ್ಲಿ ಅಗ್ನಿ ಅಂತ ಬರೋವಾಗ ಅಗ್ನಿಯಿಂದ, ಅಗ್ನಿ ನಮ್ಮ ದೇಹದಲ್ಲಿ ಇದ್ದಾನೆ, ಈ ಅಗ್ನಿಯಿಂದ ಎಲ್ಲರೂ ಇರಬೇಕು. ಸೊ ಇವರುಗಳು ಇದ್ದು ಕೊನೆಯಲ್ಲಿ ಮುಖ್ಯಪ್ರಾಣ ನಾರಾಯಣ ಇವರುಗಳು ಇರೋವಾಗ ಆ ದೇಹವನ್ನ ಪ್ರಾಣ ಇರುವಂತ. ಸೊ ಅದಕ್ಕೆ ಪ್ರಾಣಿ ಪ್ರಾಣಿ ಅಂತ ಕರೀತಾರೆ. ಪ್ರಾಣಿ ಪ್ರಾಣಿಯಿಂದ ಪ್ರಾಣ ಇರುವಂತವ್ರು. ಆ ಪ್ರಾಣಿಗಳು ಅಂತ ಬಂದಾಗ ಕೆಲವೊಮ್ಮೆ ಪ್ರಾಣ ಇದೆ ಅಂತ, ಇವರುಗಳೆಲ್ಲ ಇದೆ ಅಂತ ತಿಳ್ಕೊಂಡವನು ಒಂದು ಪ್ರಾಣಿ ಆಗ್ತಾನಂತೆ. ನಾವು ಲೌಕಿಕದಲ್ಲಿ ಬಳಸುವಂತ ಅರ್ಥ ಅಲ್ಲ. ಪ್ರಾಣಿಯಿಂದ ಪ್ರಾಣ ಶಕ್ತಿ ಇದೆ ಅಂತ, ಪ್ರಾಣ ಇರುವವನು ಪ್ರಾಣ ಇದ್ದಾರೆ ಅಂತ ತಿಳುವಳಿಕೆ ಇದ್ದವನಿಗೇನು ಹೇಳ್ತಾರೆ. ಸೊ ಹೀಗೆ ಸಪ್ತಜಿಹ್ವ ಅಂತ ಅಗ್ನಿಗೆ ಕರೀತಾರೆ. ಇದು ಸಪ್ತಜಿಹ್ವ ಆಯ್ತು. ಸಪ್ತಜಿಹ್ವ ಆದಮೇಲೆ ಇಲ್ಲಿ ಬಂದು ಈ ಚಿಂತನೆ ನಮ್ಗೆ ಬೇಸಿಕಲಿ ಇಲ್ಲಿ ಏನ್ ಚಿಂತನೆ ಅಂದ್ರೆ, ಅಂತರ್ಯಾಮಿ ಭಗವಂತ ನಮ್ಮ ಒಳಗೆ ಇದ್ದಾನೆ ಅಂತ ತಿಳುವಳಿಕೆ. ಏನೇ ನಾವು ಮಾತಾಡಿದ್ರು, ನಾನು ಮಾತಾಡ್ತೀನಿ, ನಾನು ನೋಡ್ತೀನಿ, ನಾನು ಇದು ಈ ತರ ಮೋಹ ಇರತ್ತಲ್ಲ ನಮ್ಗೆ ಎಲ್ಲರಿಗೇನು ಇರುತ್ತೆ, ಇದನ್ನಿಂದ ಚೂರ್ನಾರ್ ನಾವು ಬಿಡಿಸ್ಕೋಬೇಕು ಅಂದ್ರೆ ಏನು ಅಂದ್ರೆ ಅಂತರ್ಯಾಮಿಯನ್ನ ಚಿಂತನೆ ಮಾಡಬೇಕು ಅಂತಾರೆ. ಅಂತರ್ಯಾಮಿ ರೂಪ ದೇವರು ಅಂತರ್ ಯಮಯತಿ ಒಳಗಿದ್ದು ನಿಯಮನ ಮಾಡ್ತಾನ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ. ಸೊ ಅದಕ್ಕೆ ಏನು ಬೇಕು ಅಂದ್ರೆ ಅಟ್ಲೀಸ್ಟ್ ಒಮ್ಮೆನಾದ್ರೂ ನಮ್ಗೆ ಬರ್ಬೇಕಲ್ಲ. ಅದಕ್ಕೆ ಏನು ಬೇಕು ಅಂದ್ರೆ ಇಲ್ಲಿ ಹೇಳ್ತಾನ, ಸಪ್ತವಾಹನ ಸಪ್ತ ಜಿಹ್ವನ ತೆರೆ ಪಾಪ ಲುಪ್ತ ಪೂರ್ವ ಸಪ್ತವಾಹನ ಅನ್ಕೊಟ್ಟಿದ್ದಾರೆ. ಇದು ಸಪ್ತವಾಹನ ಅಂಬೋದು ನಮ್ಗೆ ವಿಷ್ಣು ಸಹಸ್ರನಾಮದಲ್ಲೇ ಬರುವಂತದ್ದು. ಸೊ ಸಪ್ತವಾಹನ ಅಂಬೋದಕ್ಕೆ ಇದು, ಇದಕ್ಕೆ ಅನೇಕ ಅರ್ಥಗಳನ್ನ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಇದಕ್ಕೆ ಸಪ್ತವಾಹನ ಅಂದ್ರೆ ಬೇಸಿಕಲಿ ಇವ್ರು ಹೇಳೋದು ಸಪ್ತವಹ ಅಂದ್ರೆ ಸಪ್ತವಹ ಸೂರ್ಯ. ಅದಕ್ಕೆ ನಾವು ಹೇಳ್ತೀವಿ ಸೂರ್ಯನಲ್ಲಿ ದೇವರನ್ನ ಚಿಂತನೆ ಮಾಡುವಾಗ ಸೂರ್ಯನಲ್ಲಿ ಇರುವಂತ ದೇವರನ್ನ ಇಲ್ಲಿನ ಇಟ್ಕೊಳ್ತೀವಿ. ಸೂರ್ಯನ ಒಳಗೆ ಇರುವಂತ ಕಾಲ ನಿಯಾಮಕ ಭಗವಂತನನ್ನ ಚಿಂತನೆ ಮಾಡುವಾಗ ಅವನು ಬರುವಂತ ಏಳು ಕುದುರೆಗಳ ರಥದಲ್ಲಿ, ಆ ಬಂಗಾರ ರಥದಲ್ಲಿ ಅವನು ಬರ್ತಾನ. ಸಪ್ತವಹ ಅಂದ್ರ ಸಪ್ತ ಏಳು, ವಹ ಅಂದ್ರೆ ಅದು ಅದನ್ನ ಕರ್ಕೊಂಡು ಹೋಗೋದು, ವಹ ಅಶ್ವ ಅದನ್ನ ಕರ್ಕೊಂಡು ಹೋಗುವಂತ ರಥದಲ್ಲಿ ಸಪ್ತವಹ ನ ಅಂದ್ರೆ ಅವನನ್ನ ನೈತಿ ಪ್ರೇರೇತಿ ಅಂದ್ರೆ ಬರೀ ಸೂರ್ಯ ಅಲ್ಲ, ಸೂರ್ಯನ ಒಳಗೆ ಇದ್ದು ಆ ರಥದಲ್ಲಿ ಇದ್ದು ಅದನ್ನ ಪ್ರೇರಿಸುವವನು ಅಂತ ಬರುತ್ತಾ ಇರ್ತ. ಸೊ ಭಗವಂತನೇ ಅದನ್ನ ಪ್ರೇರಿಸ್ತಾರೆ. ಇಲ್ಲಿಂದ ನಮ್ಮ ದೇಹ ಅಂತ ಬಂದಾಗ ಈ ಸಪ್ತವಾಹನ ಅಂತ ಹೇಳುವಾಗ ಈ ದೇಹದಲ್ಲಿನೂ ಭಗವಂತ ಬಂದು ನಮಗೆ ಸಪ್ತವಿದ್ಯೆ ಅಂತ ಹೇಳ್ತಾರೆ. ಸಪ್ತವಿದ್ಯೆ ಅಂತ ಬೇಸಿಕಲಿ ನಾಲ್ಕು ವೇದಗಳು, ಮಹಾಭಾರತ, ರಾಮಾಯಣ ಮತ್ತು ಪಂಚರಾತ್ರ, ಇದನ್ನು ಏಳು ಮುಖ್ಯವಾಗಿ ವಿದ್ಯೆಗಳು ಅಂತ. ಈ ಏಳು ವಿದ್ಯೆಗಳನ್ನು ನಮಗೆ ಬಂದು ಪ್ರಾಪ್ತಿ ಆಗುವಂತೆ, ವಹ ಅಲ್ಲಿ ಬರುವಂತ ಅದು ಬಂದು ಪ್ರಾಪ್ತಿ ಆಗುವಂತೆ ಮಾಡ್ತಾನೆ ಅಂಬೋದಕ್ಕೇನು ಹೇಳ್ತಾರೆ. ಸೊ ಸೂರ್ಯನಲ್ಲಿ ಇದ್ದಾನೆ, ಅವನೇ ಇಲ್ಲಿನೂ ನಮ್ಮ ಹೃದಯದಲ್ಲಿನೂ ಅವನು ಇದ್ದಾನೆ. ಇಲ್ಲಿ ಯಾಕೆ ಇದ್ದಾನೆ, ಈ ಅಶ್ವಗಳನ್ನ ಇಟ್ಟುಕೊಂಡು ಹೇಗಿದ್ದಾನೆ ಅಂದ್ರೆ ಬರೀ ಒಂದು ಋಗ್ವೇದ ಯಜುರ್ವೇದ ಸಾಮ ಹೀಗೆ ಅಂತಿಲ್ಲ. ಏಳು ಕುದುರೆಗಳು ಅಂತ, ಏಳು ಕುದುರೆಗಳು ಅಂತ ಬಂದಾಗ ಈ ನಮ್ಗೆ ಸಪ್ತ ಪ್ರಾಣ, ನಮ್ಮಲ್ಲಿ ಇರುವಂತ ಏಳು ಪ್ರಾಣಗಳು ಅಂತ, ಏಳು ಪ್ರಾಣಗಳು ಅಂತ ಮುಖ್ಯವಾಗಿ ತಗೊಳ್ಳೋದು ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು ಬುದ್ಧಿ ಇದನ್ನ ತಗೊಳ್ತಾರೆ. ಏಳು ಅಂತ ವಿವಕ್ಷೆಯಿಂದ ಏಳು ಎಂಬುದನ್ನ ಹೇಳ್ತಾರೆ. ಇದು ಏಳಲ್ಲಿ ಮುಖ್ಯ ಪ್ರಾಣ ಅಂದ್ರೆ, ಅದಕ್ಕೆ ಪ್ರಾಣ ಅಂದ್ರೆ ಇಂದ್ರಿಯಗಳು ಅಂತಲೂ ಅರ್ಥ ಆಗತ್ತೆ. ಇದನ್ನ ಇಟ್ಟುಕೊಂಡು ಅಂದ್ರೆ ಇಂದ್ರಿಯಗಳಿಲ್ಲ, ಇಂದ್ರಿಯ ಅಭಿಮಾನಿ ದೇವತೆಗಳು ಬರ್ತಾರೆ, ಇದನ್ನ ಇಟ್ಟುಕೊಂಡು ನಯತಿ ಅಂತ. ಹಾಗೆ ಇದು ಇನ್ನು ಅನೇಕ ಅರ್ಥ. ಸಪ್ತವಾಹನ ಅಂದ್ರೆ ಸಪ್ತವಾಹನ ಅಂತ ಹೇಳುವಾಗ ಸಪ್ತ ಅಂದ್ರೆ ಏಳು, ಏಳನ್ನ ಹೊಂದುವಂತೆ ಮಾಡ್ತಾರೆ. ವಾಹಯತಿ ಅಂದ್ರೆ ಪಾಪಯತಿ ಅಂತ, ಅಂದ್ರೆ ಇವನು ತ್ರಿವಿಕ್ರಮ. ಸೊ ಇದು ಹೇಗೆ ನೆನಪು ಇನ್ನು ಮಾಡ್ಕೊಳ್ಳೋದು ಅಂತ, ತ್ರಿವಿಕ್ರಮಾವತಾರದಲ್ಲಿ ಆ ಒಂದು ಬಂದು ಬಲಿಚಕ್ರವರ್ತಿಯಿಂದ ಆ ಭೂಮಿಯಿಂದ ಒಂದು ಭೂಮಿ ಇನ್ನೊಂದು ಏಳು ಲೋಕಗಳನ್ನು, ಮೇಲಿರುವಂತ ಏಳು, ಕೆಳಗೆ ಬೇಕಾಗಿಲ್ಲ, ಮೇಲಿರುವಂತ ಊರ್ದು ದೇವತೆಗಳಿಗೆ ಮುಖ್ಯವಾಗಿ ಪ್ರಧಾನವಾಗಿರುವಂತ ಈ ಲೋಕಗಳಿರುತ್ತ, ಈ ಲೋಕಗಳನ್ನ ಆಯಾ ದೇವತೆಗಳಿಗೆ ಎಲ್ಲರಿಗೇನು ಕೊಟ್ಟ ಅಂತನೂ ಬರುತ್ತೆ. ಎಲ್ಲವನ್ನು ಅತಿಕ್ರಮಣ ಮಾಡಿದ್ದ ಅವನು ಅಂತ. ಸೊ ಹೀಗೆ ನಯತಿ ಅಂತ ಹೇಳುವಾಗ ಅವರಿಗಿಂತ ದೇವತೆಗಳಿಗೆ ಹೊಂದುವಂತೆ ಮಾಡಿ ತಾನೇ ಅದನ್ನ ನಿರ್ವಾಹ ಮಾಡಿದ ಎಂಬ ಅರ್ಥವು ಬರುತ್ತೆ. ಹೀಗೇನೆ ಇನ್ನೊಂದು ಸಪ್ತ ಅಂತ ಹೇಳುವಾಗ ಈ ತರ ಒಂದು ಅಗ್ನಿಷ್ಟಮ ಮುಂತಾದ ಈ ಸಪ್ತ ನಾಲಿಗೆ ಸಪ್ತ ಜಿಹ್ವ ಇದನ್ನಿಂದ ಮಾಡುವಂತಹ ಕ್ರಿಯೆಗಳು ಅಗ್ನಿಷ್ಟೋಮಾದಿ ಕ್ರತು ಅಂತ ಅದಕ್ಕೆ ಹೇಳ್ತಾರೆ. ಈ ಕ್ರತು ಎಲ್ಲದಲ್ಲಿನೂ ಇದ್ದು ಇವನೇ ನಿರ್ವಾಹನೆ ಮಾಡ್ತಾನೆ ಇದನ್ನ. ವಹತಿಯಿಂದ ನಿರ್ವಾಹಯತಿ ಎಂಬ ಅರ್ಥನು ಕೊಡ್ತಾನೆ. ಸೊ ಹೀಗೆ ಸುಮಾರಾಗಿ ಇದಕ್ಕೆ ಹತ್ತು ಮಿನಿಮಮ್ ಒಂದು ಹತ್ತು ಈ ನಿರ್ವಚನದಿಂದ ಹತ್ತು ಅರ್ಥಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಮುಂದೆ ಬಂದಾಗ ಇನ್ನೂ ಸಪ್ತವಾಹನ ಎಂಬುದನ್ನ ಇನ್ನೂ ಅನೇಕ ಅರ್ಥಗಳನ್ನು ನೋಡಬಹುದು. ಹೀಗೆ ದೇವರೇ ಇದ್ದಾರೆ ಅಂತರ್ಯಾಮ ವಿವಕ್ಷೆಯಾಗಿ ತಿಳ್ಕೋಬೇಕು ಎಂಬುದಕ್ಕೆ ಈ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಎಂಬಲ್ಲಿ ಕೃಷ್ಣ ಅರ್ಪಣಮಸ್ತು.